ದಶರಥ ಪುತ್ರ ಭರತ. ಚರಿತ್ರೆಯಲ್ಲಿ ಮೂರು ರಾಮಂದಿರು ಪ್ರಸಿದ್ಧರು, ಅಯೋಧ್ಯ ರಾಮ, ಬಲರಾಮ ಹಾಗೂ ಪರಶುರಾಮ. ಇದೇ ರೀತಿಯಲ್ಲಿ ಇತಿಹಾಸದಲ್ಲಿ ಮೂರು ಭರತರು ಪ್ರಸಿದ್ಧರು. ಮೊದಲನೆಯದಾಗಿ ಅಯೋಧ್ಯ ಭರತನು ಅಥವಾ ರಾಮನ ಸಹೋದರನು, ತಮ್ಮನು. ಈತನು ದಶರಥ ಮಹಾರಾಜನಿಗೆ ಹಾಗೂ ತಾಯಿ ಕೈಕೇಯಿಗೆ ಹುಟ್ಟಿದವನು. ದಶರಥ ಮಹಾರಾಜನ ನಾಲ್ಕು ಪ್ರಸಿದ್ಧ ಪುತ್ರರು ರಾಮ, ಭರತ, ಲಕ್ಷ್ಮಣ ಹಾಗೂ ಶತ್ರುಘ್ನ. ಶ್ರೀರಾಮಚಂದ್ರನು ತಾಯಿ ಕೌಶಲ್ಯಾಗೆ ಹುಟ್ಟಿದನು. ಭರತನು ತಾಯಿ ಕೈಕೇಯಿಗೆ ಹುಟ್ಟಿದನು. ಲಕ್ಷ್ಮಣನು ಹಾಗೂ ಶತ್ರುಘ್ನನು ತಾಯಿ ಸುಮಿತ್ರಾಗೆ ಹುಟ್ಟಿದರು. ವಿಷ್ಣು ಧರ್ಮೋತ್ತರದಲ್ಲಿ ವಿವರಿಸಿದೆ, ರಾಮನು ವಾಸುದೇವನ ಅವತಾರ, ಲಕ್ಷ್ಮಣನು ಸಂಕರ್ಷಣನ ಅವತಾರ, ಭರತನು ಪ್ರದ್ಯುಮ್ನನ ಅವತಾರ ಹಾಗೂ ಶತ್ರುಘ್ನನು ಅನಿರುದ್ಧನ ಅವತಾರ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾಲ್ಕು ಮಂದಿ ನಾಲ್ಕು ಅವತಾರಗಳು. ಆದ್ದರಿಂದ ಎಲ್ಲರೂ ವಿಷ್ಣು ತತ್ವಗಳೇ. ಮತ್ತೊಂದು ಕಡೆ ಈ ನಾಲ್ಕು ಅಣ್ಣ ತಮ್ಮಂದಿರನ್ನು ಪದ್ಮಪುರಾಣದಲ್ಲಿ ಹೇಳಿದೆ. ಇವರುಗಳು ನಾರಾಯಣ, ಶೇಷ, ಚಕ್ರ ಹಾಗೂ ಶಂಖ ಎಂದು ಹೇಳಿದೆ. ಪದ್ಮಪುರಾಣದಲ್ಲಿ ಹೇಳಿದೆ, ರಾಮನು ನಾರಾಯಣನ ಅವತಾರ, ಲಕ್ಷ್ಮಣನು ಶೇಷನ ಅವತಾರ, ಭರತನು ಸುದರ್ಶನ ಚಕ್ರದ ಅವತಾರ ಹಾಗೂ ಶತ್ರುಘ್ನನು ಪಾಂಚಜನ್ಯ ಶಂಕುವಿನ ಅವತಾರ. ವಿಷ್ಣು ಧರ್ಮೋತ್ತರದಲ್ಲಿ ಈ ನಾಲ್ಕು ಮಹಾತ್ಮರನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂದು ಹೇಳಿದೆ. ಆದರೆ ಪದ್ಮಪುರಾಣದಲ್ಲಿ ನಾರಾಯಣ, ಶೇಷ, ಚಕ್ರ ಹಾಗೂ ಶಂಖ ಎಂದು ಹೇಳಿದೆ. ಈಗ ನಮಗೆ ಅನಿಸಬಹುದು, ಶಾಸ್ತ್ರಗಳಲ್ಲಿ ಒಂದಕ್ಕೊಂದು ವಿರುದ್ಧವಾಗಿ ಹೇಳಿದೆ. ಒಂದು ಕಡೆ ಒಂದು ಹೇಳುತ್ತದೆ, ಮತ್ತೊಂದು ಕಡೆ ಬೇರೆ ತರ ಹೇಳುತ್ತದೆ. ಈ ರೀತಿಯಲ್ಲಿ ನಮಗೆ ಅನಿಸಬಹುದು. ಆದರೆ ಇದಕ್ಕೆ ಉತ್ತರ, ಗುರುಗಳಿಂದ ಜ್ಞಾನವನ್ನು ಪಡೆಯಬೇಕು, ಆಗಲೇ ಸತ್ಯವನ್ನು ತಿಳಿಯಲು ನಮಗೆ ಸಾಧ್ಯ. ಈಗ ಮತ್ತೊಂದು ಪ್ರಶ್ನೆಯನ್ನು ನಾವು ಹಾಕಬಹುದು, ಶಾಸ್ತ್ರಗಳಲ್ಲಿರುವ ಅಕ್ಷರಗಳನ್ನು ತಿಳಿಯಲು ನನಗೇಕೆ ಗುರುಗಳು ಬೇಕು? ನನಗೆ ಓದಲು ಚೆನ್ನಾಗಿ ಗೊತ್ತು, ಯಾರ ಅವಶ್ಯಕತೆಯೂ ನನಗೆ ಇಲ್ಲ, ಶಾಸ್ತ್ರಗಳಲ್ಲಿ ಇರುವುದನ್ನು ಓದಲು ನನಗೆ ಚೆನ್ನಾಗಿ ಗೊತ್ತು. ಈ ರೀತಿಯಲ್ಲಿ ನಾವು ಹೇಳಬಹುದು. ಆದರೆ ಇದಕ್ಕೂ ಒಂದು ಸುಲಭವಾದ ಉತ್ತರ ಇದೆ. ನಮ್ಮ ಮಕ್ಕಳನ್ನು ಶಾಲೆಗೆ ವಿದ್ಯಾಭ್ಯಾಸಕ್ಕೋಸ್ಕರ ಕಳುಹಿಸುತ್ತೇವೆ. ಕೇವಲ ಪುಸ್ತಕಗಳನ್ನು ನೋಡಿ ಅಧ್ಯಯನ ಮಾಡುವುದು ಸಾಧ್ಯವೇ ಆಗಿದ್ದರೆ ಏಕೆ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಟೀಚರ್ಗಳು ಹೇಳಿದಂತೆ ನಡೆದುಕೊಳ್ಳಬೇಕೆಂದು ಹೇಳುತ್ತೇವೆ? ಏಕೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಲು ಕಳುಹಿಸುತ್ತೇವೆ? ಪುಸ್ತಕಗಳಲ್ಲಿ ಎಲ್ಲವೂ ಇದೆ, ಪುಸ್ತಕಗಳಲ್ಲಿ ಇರುವುದನ್ನೇ ಟೀಚರ್ಗಳು ಶಾಲೆಯಲ್ಲಿ ಹೇಳಿಕೊಡುತ್ತಾರೆ. ಅವರು ಪ್ರತ್ಯೇಕವಾಗಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದೊಂದು ಪಾಠಗಳನ್ನು ಸೃಷ್ಟಿಸುವುದಿಲ್ಲ, ಪುಸ್ತಕಗಳಲ್ಲಿ ನೀಡಿರುವುದನ್ನೇ ಹೇಳಿಕೊಡುತ್ತಾರೆ, ಪ್ರತ್ಯೇಕವಾಗಿ ಏನೂ ಹೇಳಿಕೊಡುವುದಿಲ್ಲ. ಆದರೆ ಏಕೆ ನಾವು ಮಕ್ಕಳನ್ನು ಟೀಚರ್ಗಳ ಬಳಿ ಕಳುಹಿಸುತ್ತೇವೆ? ಏಕೆಂದರೆ ಟೀಚರ್ಗಳು ಸ್ಪಷ್ಟವಾಗಿ, ಅರ್ಥವತ್ತಾಗಿ, ಚೆನ್ನಾಗಿ ವಿದ್ಯಾಭ್ಯಾಸವನ್ನು ನೀಡುತ್ತಾರೆ. ಹೇಗೆ ನೀಡುತ್ತಾರೆ? ಅರ್ಥವಾಗುವಂತೆ ನೀಡುತ್ತಾರೆ. ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಬ್ಬೊಬ್ಬ ವಿದ್ಯಾರ್ಥಿಯ ತಲೆಗೆ ತಕ್ಕಂತೆ ಉದಾಹರಣೆಗಳನ್ನು ನೀಡುತ್ತಾರೆ ಮತ್ತು ವಿದ್ಯಾಭ್ಯಾಸವನ್ನು ನೀಡುತ್ತಾರೆ. 5 + 5 = 10 ಎಂದು ಹೇಳಿದೆ ಪುಸ್ತಕದಲ್ಲಿ. ಮತ್ತೊಂದು ಕಡೆ 3 + 7 = 10 ಎಂದು ಹೇಳಿದೆ. ಈಗ ಜ್ಞಾನವಿಲ್ಲದ ವಿದ್ಯಾರ್ಥಿಯು ಹೇಳಬಹುದು, ಗುರುಗಳೇ 5 5 ಸೇರಿಸಿದರೆ 10 ಎಂದು ಹೇಳಿದಿರಿ, ಈಗ ನೀವು 3 7 ಸೇರಿಸಿದರೆ 10 ಆಗುತ್ತದೆ ಎಂದು ಹೇಳುತ್ತಿದ್ದೀರಾ, ಇದು ಹೇಗೆ ನ್ಯಾಯ? ಈ ರೀತಿಯಲ್ಲಿ ಅಜ್ಞಾನದಿಂದ ವಿದ್ಯಾರ್ಥಿಯು ಪ್ರಶ್ನಿಸಬಹುದು. ಆದರೆ ಸ್ವಲ್ಪ ಬುದ್ಧಿವಂತನಿಗೆ 2 ಸರಿ ಎಂದು ಚೆನ್ನಾಗಿ ಗೊತ್ತಾಗುತ್ತದೆ. ಆಗ ಟೀಚರ್ ಮೂರ್ಖನಾದ ವಿದ್ಯಾರ್ಥಿಗೆ ಹೇಗೆ ವಿದ್ಯೆಯನ್ನು ತಲೆಗೆ ಹತ್ತಿಸಬೇಕೋ ಆ ರೀತಿಯಲ್ಲಿ ಹತ್ತಿಸುತ್ತಾನೆ. ವಿಧ ವಿಧವಾದ ಉದಾಹರಣೆಗಳನ್ನು ಕೊಟ್ಟು ಹೇಗೆ 5 5 10 ಆಗುತ್ತದೆ ಮತ್ತು 3 7 10 ಆಗುತ್ತದೆ ಎಂದು ಸ್ಪಷ್ಟವಾಗಿ ವಿವರಿಸಿ ವಾಸ್ತವತೆಯನ್ನು ತಿಳಿಸುತ್ತಾನೆ. ಇದೇ ರೀತಿಯಲ್ಲಿ ಈ ಭೌತಿಕ ಪ್ರಪಂಚದ ಒಂದು ಚಿಕ್ಕ ಜ್ಞಾನವನ್ನು ಪಡೆಯಬೇಕಾದರೆ ಹೇಗೆ ಟೀಚರ್ಗಳಿಂದ ಜ್ಞಾನವನ್ನು ಪಡೆಯುತ್ತೇವೋ, ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕಾದರೆ ಕೂಡ ಗುರುಗಳಿಂದಲೇ ಪಡೆಯಬೇಕು. ಶಾಸ್ತ್ರಗಳಲ್ಲಿ ಇರುವ ಕೆಲವು ವಾಕ್ಯಗಳು ನಮಗೆ ವಿರುದ್ಧವಾಗಿ ಅನಿಸಬಹುದು, ಒಂದು ಕಡೆ ಒಂದು ಮತ್ತೊಂದು ಕಡೆ ಒಂದು ಎಂದು ಅನಿಸಬಹುದು, ಕಾಂಟ್ರಡಿಕ್ಟರಿ ಎಂದು ತೋರಬಹುದು. ಆದರೆ ಯಾವುದೇ ರೀತಿಗಳಲ್ಲಿ ಅವುಗಳು ತಪ್ಪಾಗಿರುವುದಿಲ್ಲ. ಉದಾಹರಣೆಗೆ, ಸೂರ್ಯನು ಮುಳುಗಿದನು ಎಂದು ಒಬ್ಬನು ಹೇಳುತ್ತಾನೆ, ಅಮೆರಿಕನನ್ನು ಹೇಳುತ್ತಾನೆ. ಮತ್ತೊಬ್ಬನು ಭಾರತೀಯನು ಸೂರ್ಯನು ಉದಯಿಸಿದನು ಎಂದು ಹೇಳುತ್ತಾನೆ. ಒಬ್ಬನು ಅಮೆರಿಕನನು, ಒಬ್ಬನು ಭಾರತೀಯನು. ಈಗ ಇಬ್ಬರು ಮನುಷ್ಯರೇ, ಆದರೆ ಯಾರ ಮಾತನ್ನು ನಾವು ನಂಬುವುದು? ಈಗ ಇಬ್ಬರ ಮಾತು ಸರಿಯೇ, ಏಕೆಂದರೆ ಅಮೆರಿಕ ದೇಶದಲ್ಲಿ ಹಗಲಾದಾಗ ಭಾರತದಲ್ಲಿ ರಾತ್ರಿ, ಇಲ್ಲಿ ರಾತ್ರಿಯಾದಾಗ ಅಮೆರಿಕ ದೇಶದಲ್ಲಿ ಹಗಲು. ಆದ್ದರಿಂದ ಇಬ್ಬರು ಹೇಳುವ ಮಾತುಗಳು ಸತ್ಯವೇ. ನಮಗೆ ವಿಷಯವು ಗೊತ್ತಿಲ್ಲದೇ ಇದ್ದಾಗ ಇಬ್ಬರು ಮನುಷ್ಯರ ವಾಕ್ಯಗಳಲ್ಲಿ ಒಂದು ಅಸತ್ಯ ಎಂದು ನಮಗೆ ತೋರಬಹುದು, ಆದರೆ ಸತ್ಯವು ತಿಳಿದಾಗ ಇಬ್ಬರು ಮಾತುಗಳು ಸರಿಯಾದುದೇ ಎಂದು ತಿಳಿಯುತ್ತದೆ. ಇದೇ ರೀತಿಯಲ್ಲಿ ನಮಗೆ ಶಾಸ್ತ್ರಗಳಲ್ಲಿ ಹೇಳಿರುವ ವಿಷಯಗಳು ನಮಗೆ ಗುರುಗಳ ಕೃಪೆಯಿಂದ ತಿಳಿದಾಗ ಎರಡು ವಾಕ್ಯಗಳು ಸರಿಯಾದದ್ದು ಎಂದು ಅರ್ಥವಾಗುತ್ತದೆ. ಈಗ ಇಲ್ಲಿ ಈ ಶ್ರೀರಾಮನ ಹಾಗೂ ಅವನ ಸಹೋದರರ ಅವತಾರಗಳ ಬಗ್ಗೆ ಎರಡು ರೀತಿಯಲ್ಲಿ ಶಾಸ್ತ್ರಗಳು ಹೇಳಿದೆ, ವಿವರಿಸಿದೆ. ಒಂದು ಕಡೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂದು ಹೇಳಿದೆ. ಮತ್ತೊಂದು ಕಡೆ ನಾರಾಯಣ, ಶೇಷ, ಚಕ್ರ ಹಾಗೂ ಶಂಖ ಎಂದು ಹೇಳಿದೆ. ಇದಕ್ಕೆ ಶ್ರೀಲ ಬಲದೇವ ವಿದ್ಯಾಭೂಷಣರು ಹೇಳಿದ್ದಾರೆ, ತದಿದಂ ಕಲ್ಪಭೇದೇನೈವ ಸಂಭಾವ್ಯಂ. ಕಲ್ಪಭೇದ, ಕಲ್ಪಭೇದ ಎಂದು ಹೇಳಿದ್ದಾರೆ. ಅಂದರೆ ಒಂದು ಕಲ್ಪದಲ್ಲಿ ಅಥವಾ ಕೆಲವು ಯುಗಗಳಲ್ಲಿ ಈ ರೀತಿಯಲ್ಲಿ ಅವತಾರಗಳು ಉಂಟಾಗುತ್ತವೆ, ಮತ್ತೊಂದು ರೀತಿಯಲ್ಲಿ ಕೂಡ ಅವತಾರಗಳನ್ನು ತಾಳುತ್ತಾರೆ. ನಾವು ಅವತಾರಗಳು ಎಂದು ಹೇಳಿದಾಗ ಒಂದೇ ಒಂದು ರೀತಿಯಲ್ಲಿ ಮಾತ್ರ ಆಗುತ್ತದೆ, ಒಂದೇ ಒಂದು ಬಾರಿ ಮಾತ್ರ ಆಗುತ್ತದೆ ಎಂದು ತಿಳಿಯಬಾರದು. ಭಗವಂತನ ಅವತಾರಗಳು ಅನಂತ, ಅನ್ಲಿಮಿಟೆಡ್. ಅವನ ಅವತಾರಗಳು, ಲೀಲೆಗಳು ಎಷ್ಟೊಂದು ಬ್ರಹ್ಮಾಂಡಗಳಲ್ಲಿ, ಎಷ್ಟೊಂದು ಕಲ್ಪಗಳಲ್ಲಿ, ಎಷ್ಟೊಂದು ಯುಗಗಳಲ್ಲಿ ಸದಾ ನಡೆಯುತ್ತಲೇ ಇರುತ್ತವೆ. ಒಂದು ಬಾರಿ ಇಲ್ಲಿ ರಾಮನು ಬಂದನು, ಇನ್ನು ಶ್ರೀರಾಮನ ಅವತಾರವು ಮುಗಿಯಿತು ಎಂದು ತಿಳಿಯಬಾರದು. ರಾಮನ ಅವತಾರವು ಎಷ್ಟೊಂದು ಕಡೆ ನಡೆಯುತ್ತಲೇ ಇರುತ್ತವೆ. ಶ್ರೀರಾಮನ ಲೋಕವು ಅಯೋಧ್ಯ. ಅಯೋಧ್ಯ ಎಂಬುವುದು ಈ ಭಾರತ ಭೂಮಿಯಲ್ಲಿ ಇರುವುದು ಮಾತ್ರ ಎಂದು ತಿಳಿಯಬೇಡಿ. ಆಧ್ಯಾತ್ಮಿಕ ಗಗನದಲ್ಲಿ, ಅಂದರೆ ಸ್ಪಿರಿಚುವಲ್ ಸ್ಕೈ, ಅಲ್ಲಿ ಕೂಡ ಅವನ ಒಂದು ವೈಕುಂಠ ಲೋಕವಿದೆ. ಅಯೋಧ್ಯ ಎಂಬುವ ಒಂದು ವೈಕುಂಠ ಲೋಕವಿದೆ, ಶ್ರೀರಾಮಚಂದ್ರನ ಲೋಕವಿದೆ, ಅದಕ್ಕೆ ಅಯೋಧ್ಯ ಎಂದು ಹೆಸರು. ಭಗವಂತನು ಅವತರಿಸಿದಾಗ ಅವನು ಮಾತ್ರ ಬರುವುದಿಲ್ಲ, ಅವನ ಸಹವಾಸಿಗಳು, ಅವನ ಲೋಕವು ಕೂಡ ಇಳಿದು ಬರುತ್ತವೆ. ಆದ್ದರಿಂದಲೇ ಆ ಭಗವಂತನ ಪುಣ್ಯಕ್ಷೇತ್ರಗಳಿಗೆ ಅಷ್ಟೊಂದು ಮಹಿಮೆ. ಅಯೋಧ್ಯ ನಗರವೇ ಅಲ್ಲ, ವೃಂದಾವನವು ಕೂಡ ಅಷ್ಟೇ. ವೃಂದಾವನ ಧಾಮವು ಇಲ್ಲಿ ಮಾತ್ರ ಇದೆ ಎಂದು ತಿಳಿಯಬೇಡಿ, ಕೃಷ್ಣನ ಲೋಕವು ವೃಂದಾವನವು. ಈ ಭೌತಿಕ ಪ್ರಪಂಚದಲ್ಲಿ ಇರುವ ವೃಂದಾವನಕ್ಕೂ ಆಧ್ಯಾತ್ಮಿಕ ಗಗನದಲ್ಲಿ ಇರುವ ವೃಂದಾವನಕ್ಕೂ ಏನೂ ವ್ಯತ್ಯಾಸವಿಲ್ಲ. ಕೃಷ್ಣನು ಇಳಿದು ಬಂದಾಗ ತನ್ನ ಧಾಮದೊಡನೆ, ಅಂದರೆ ತನ್ನ ವೃಂದಾವನದೊಡನೆ ಇಳಿದು ಬರುತ್ತಾನೆ. ಈಗ ನಮಗೆ ಮತ್ತೊಂದು ಪ್ರಶ್ನೆ ಬರಬಹುದು, ಆಧ್ಯಾತ್ಮಿಕ ಗಗನದಿಂದ ವೃಂದಾವನವೋ ಅಯೋಧ್ಯ ಧಾಮವೋ ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬಂದು ಬಿಟ್ಟರೆ ಆಧ್ಯಾತ್ಮಿಕ ಗಗನಗಳಲ್ಲಿ ಇವುಗಳು ಇರುವುದಿಲ್ಲವೇ? ಅಲ್ಲಿ ಈಗ ವೃಂದಾವನವು ಖಾಲಿ ಆಯಿತೇ ಎಂದು ನಮಗೆ ಪ್ರಶ್ನೆ ಬರಬಹುದು. ಇದಕ್ಕೆ ಉತ್ತರ ಭಗವಂತನ ಅಗಣಿತ ಶಕ್ತಿ. ಭಗವಂತನ ಲೀಲೆಗಳು, ನಾಮಗಳು, ಅವತಾರಗಳು, ಧಾಮಗಳು ಒಂದು ಕಡೆ ಇದ್ದರೂ ಮತ್ತೊಂದು ಕಡೆ ಕೂಡ ಇರುತ್ತವೆ. ಭಗವಂತನ ಮಾತನ್ನು ಬಿಡಿ, ಭಗವಂತನ ಭಕ್ತರು ಈ ರೀತಿಯಲ್ಲಿ ಇರುತ್ತಾರೆ. ಉದಾಹರಣೆಗೆ ಪ್ರಹ್ಲಾದ ಮಹಾರಾಜನು, ಪ್ರಹ್ಲಾದ ಮಹಾರಾಜನು ಸುತಲ ಲೋಕದಲ್ಲಿ ತನ್ನ ಮೊಮ್ಮಗನಾದ ಬಲಿಚಕ್ರವರ್ತಿಯ ಬಳಿ ಇದ್ದಾನೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಆದರೆ ಅದೇ ಪ್ರಹ್ಲಾದನು ಆಧ್ಯಾತ್ಮಿಕ ಗಗನದಲ್ಲಿರುವ ನರಸಿಂಹ ಲೋಕದಲ್ಲಿ ಕೂಡ ಇದ್ದಾನೆ. ಇದು ಆ ಕೃಷ್ಣನಿಗೆ ಹಾಗೂ ಕೃಷ್ಣ ಭಕ್ತರಿಗೆ ಇರುವ ಶಕ್ತಿ. ಆದ್ದರಿಂದ ಅವತಾರಗಳು, ಭಗವಂತನ ಲೀಲೆಗಳು ಯಾವಾಗಲೂ ಒಂದೇ ರೀತಿಯಲ್ಲಿ, ಒಂದೇ ಜಾಗದಲ್ಲಿ, ಒಂದೇ ಯುಗದಲ್ಲಿ, ಒಂದೇ ಒಂದು ಬಾರಿ ಆಗುತ್ತದೆ ಎಂದು ತಿಳಿಯಬಾರದು. ಮತ್ಸ್ಯಾವತಾರವು ಎರಡು ಬಾರಿ ನಡೆಯಿತು. ಒಂದು ಬಾರಿ ವೇದಗಳನ್ನು ರಕ್ಷಿಸುವುದಕ್ಕೆ ತಾಳಿದನು, ಮತ್ತೊಂದು ಬಾರಿ ಸತ್ಯವ್ರತ ಮಹಾರಾಜನಿಗಾಗಿ ತಾಳಿದನು. ವಾಮನವತಾರವು ಹೀಗೇನೆ, ಮೂರು ಬಾರಿ ತಾಳಿದನು ಆ ಭಗವಂತನು. ಬುದ್ಧನ ಅವತಾರವು ಅಷ್ಟೇ, ಎರಡು ಬಾರಿ ತಾಳಿದನು. ಇವುಗಳೆಲ್ಲವೂ ಶ್ರೀಮದ್ ಭಾಗವತ ಪುರಾಣದಲ್ಲಿ ವಿವರಿಸಿದೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿರುವ ಚರಿತ್ರೆಗಳು ಈ ಬ್ರಹ್ಮಾಂಡದಲ್ಲಿ ನಡೆಯುವ ಚರಿತ್ರೆಗಳಾಗಿರುತ್ತವೆ, ಬೇರೆ ಬ್ರಹ್ಮಾಂಡಗಳಲ್ಲಿ ನಡೆಯುವ ಲೀಲೆಗಳನ್ನು ಹೇಳುವುದಿಲ್ಲ. ನೋಡಿ, ಹೀಗಿರಬೇಕಾದರೆ ಇನ್ನು ಈ ಮತ್ಸ್ಯ, ಕೂರ್ಮ, ನರಸಿಂಹ ಇಂತಹ ಅವತಾರಗಳು ಎಷ್ಟು ಬಾರಿ ನಡೆಯುತ್ತವೆ ಎಲ್ಲ ಬ್ರಹ್ಮಾಂಡಗಳಲ್ಲಿ ಎಂದು ನೀವೇ ಯೋಚಿಸಿ ನೋಡಿ. ಆದ್ದರಿಂದ ಶ್ರೀರಾಮನ ಹಾಗೂ ಅವನ ಸಹೋದರರ ಅವತಾರಗಳು ಕೆಲವು ಬಾರಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ ಮುಖಾಂತರವೂ ಆಗುತ್ತವೆ. ಮತ್ತೆ ಕೆಲವು ಬಾರಿ ನಾರಾಯಣ, ಶೇಷ, ಚಕ್ರ ಹಾಗೂ ಶಂಖ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಬರುತ್ತಾರೆ. ನಮಗೆ ಕೆಲವು ಬಾರಿ ಅನಿಸಬಹುದು, ಹೇಗೆ ಭಗವಂತನ ಚಕ್ರವು ಅವತರಿಸುತ್ತದೆ, ಹೇಗೆ ಒಂದು ಶಂಖವು ಅವತರಿಸುತ್ತದೆ, ಇವುಗಳು ವಸ್ತುಗಳಲ್ಲವೇ, ಚಕ್ರವು ಒಂದು ಜಸ್ಟ್ ಮೆಟಲ್ ಪ್ಲೇಟ್, ಮೆಟಲ್ ಪೀಸ್ ಅಲ್ಲವೇ, ಒಂದು ವೃತ್ತಾಕಾರದ ಲೋಹ, ಮೆಟಲ್, ಒಂದು ಡಿಸ್ಕ್ ಅಷ್ಟೇ. ಆದರೆ ಹೇಗೆ ಒಂದು ವಸ್ತು ಅವತರಿಸುತ್ತದೆ ಎಂದು ನಮಗೆ ಸಂದೇಹ ಬರಬಹುದು. ಈ ಭೌತಿಕ ಪ್ರಪಂಚದಲ್ಲಿ ನಾವು ಜಡ ವಸ್ತುಗಳನ್ನು ನೋಡಬಹುದು, ಅಂದರೆ ಮ್ಯಾಟರ್, ಡೆಡ್ ಮ್ಯಾಟರ್, ಜೀವವಿಲ್ಲದ ವಸ್ತುಗಳು. ಈ ಭೌತಿಕ ಪ್ರಪಂಚದಲ್ಲಿ ಜೀವವಿಲ್ಲದ ವಸ್ತುಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಒಂದು ಟೇಬಲ್ ಇದೆ, ಆದರೆ ಆ ಟೇಬಲ್ಗೆ ಜೀವವಿಲ್ಲ. ಕುರ್ಚಿ ಇದೆ, ಆದರೆ ಕುರ್ಚಿಗೆ ಜೀವವಿಲ್ಲ. ಎಷ್ಟೊಂದು ಜೀವವಿಲ್ಲದ ವಸ್ತುಗಳಂತೂ ಈ ಭೌತಿಕ ಪ್ರಪಂಚದಲ್ಲಿ. ಆದರೆ ಆ ವೈಕುಂಠ ಲೋಕಗಳಲ್ಲಿ ಹೀಗಲ್ಲ. ವೈಕುಂಠ ಲೋಕಗಳಲ್ಲಿ ಜಡ ವಸ್ತು ಎಂಬುವುದೇ ಇಲ್ಲ, ಡೆಡ್ ಮ್ಯಾಟರ್, ಚೈತನ್ಯವಿಲ್ಲದ ಒಂದು ವಸ್ತುವೇ ಇಲ್ಲ, ಜೀವವಿಲ್ಲದ ವಸ್ತುಗಳೇ ಇಲ್ಲ. ಎಲ್ಲರೂ ಆ ಭಗವಂತನನ್ನು ತೃಪ್ತಿಪಡಿಸಲು ಆತ್ಮಂದಿರೇ. ವೈಕುಂಠ ಲೋಕಗಳಲ್ಲಿ ಭಗವಂತನ ಎಲ್ಲ ವಸ್ತುಗಳು ಮಹಾತ್ಮರೇ. ಉದಾಹರಣೆಗೆ ಚಕ್ರವು, ಸುದರ್ಶನ ಚಕ್ರವು ಒಂದು ಆತ್ಮವೇ, ಪಾಂಚಜನ್ಯ ಎಂಬುವ ಶಂಖವು ಒಂದು ಆತ್ಮವೇ, ತನ್ನ ಧನಸ್ಸು ಒಂದು ಆತ್ಮವೇ, ಭಗವಂತನ ಗದಾಯುಧವು ಒಂದು ಆತ್ಮವೇ. ಈ ರೀತಿಯಲ್ಲಿ ಎಲ್ಲವೂ ಅಲ್ಲಿ ಆತ್ಮಗಳೇ. ಆದರೆ ಸಾಧಾರಣ ಆತ್ಮಗಳಲ್ಲ, ಮಹಾತ್ಮಂದಿರು ಅವರುಗಳು. ಎಲ್ಲರೂ ಆ ಭಗವಂತನ ವೈವಿಧ್ಯತೆಯ ಸೃಷ್ಟಿಯಲ್ಲಿ ಅವನ ತೃಪ್ತಿಗಾಗಿ ಸೇವೆ ಮಾಡುತ್ತಲೇ ಇರುವಂತಹ ಮಹಾತ್ಮರು, ಭಾಗವತೋತ್ತಮರು. ಇಂತಹ ಮಹಾತ್ಮಂದಿರು ನಮ್ಮಂತಹ ಬದ್ಧ ಜೀವಾತ್ಮಗಳನ್ನು, ಈ ಭೌತಿಕ ಪ್ರಪಂಚದಲ್ಲಿ ನರಳುತ್ತಿರುವ ಅಹಂಕಾರಿ ಆತ್ಮಗಳನ್ನು ವಿಮುಕ್ತರಾಗಿ ಮಾಡಿ ವೈಕುಂಠ ಲೋಕಗಳಿಗೆ ಕರೆದುಕೊಂಡು ಹೋಗಲು ಅವತರಿಸುತ್ತಾರೆ, ಇಳಿದು ಬರುತ್ತಾರೆ ಈ ಭೌತಿಕ ಪ್ರಪಂಚಕ್ಕೆ. ಉದಾಹರಣೆಗೆ ಆಳ್ವಾರುಗಳು, ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತದಲ್ಲಿ ಹೇಳುತ್ತಾರೆ, ಇವರುಗಳು, ಆಳ್ವಾರುಗಳು ಮಹಾಭಾಗವತೋತ್ತಮರು, ನಿತ್ಯ ಸಿದ್ಧರು, ಅಂದರೆ ನಿತ್ಯವಾಗಿ ಮುಕ್ತರಾದವರು. ಇವರು ದಿವ್ಯ ಸೂರಿಗಳು, ಭಗವಂತನ ಸಹವಾಸಿಗಳು, ಆಯುಧಗಳು. ಈಗ ವಸ್ತುಗಳೇ ಆಗಿದ್ದರೆ, ಜಡ ವಸ್ತುಗಳೇ ಆಗಿದ್ದರೆ ಹೇಗೆ ಈ ಭೌತಿಕ ಪ್ರಪಂಚಕ್ಕೆ ಅವರುಗಳು ಬರಲು ಸಾಧ್ಯ? ಆದ್ದರಿಂದ ಆ ವೈಕುಂಠ ಲೋಕಗಳಲ್ಲಿ ಯಾವುದೇ ಆಗಲಿ, ಆ ಭಗವಂತನ ಪರಮ ಭಕ್ತರೇ ಆಗಿರುತ್ತಾರೆ. ಸದಾ ಅವನ ಸೇವೆಯಲ್ಲಿ ಭಗವಂತನ ತೃಪ್ತಿಗಾಗಿ ತೊಡಗಿರುತ್ತಾರೆ. ಇಂತಹ ಒಂದು ಭಗವಂತನ ಭಕ್ತಿ ಹಾಗೂ ಪ್ರೀತಿಪೂರ್ವಕ ಸೇವೆಯಲ್ಲಿ ಸಿಗುವ ಆನಂದವು ಪರಮಾನಂದವು, ಅನಂತವು, ಮಹಾಸಮುದ್ರದಂತಹ ಆನಂದವು ಆ ಭಗವಂತನ ಸೇವೆ. ಅಂತಹ ಪರಮಾನಂದವನ್ನು, ಭಾಗ್ಯವನ್ನು ನಮ್ಮಂತಹ ಬದ್ಧ ಜೀವಾತ್ಮರಿಗೆ ನೀಡಲೆಂದೇ ಭಗವಂತನನ್ನು ಬಿಟ್ಟು ಬರುತ್ತಾರೆ ಈ ಭೌತಿಕ ಪ್ರಪಂಚಕ್ಕೆ. ಶೇಷ, ಶಂಖ, ಚಕ್ರ ಏಕೆ ಆ ಭಗವಂತನ ಸೇವೆಯನ್ನು ಬಿಟ್ಟು ನಮ್ಮ ಬಳಿ ಬರಬೇಕು? ನಮಗೆ ಅವರು ಅನುಭವಿಸುತ್ತಿರುವ ಆನಂದವನ್ನು ನೀಡಲು ಬರುತ್ತಾರೆ. ಅಷ್ಟೇ, ನಮಗಾಗಿ ಅವರುಗಳು ಅವತರಿಸುತ್ತಾರೆ. ಇಂತಹ ಜ್ಞಾನವನ್ನೆಲ್ಲ ನಾವು ಆ ಗುರುಗಳ ಕೃಪೆಯಿಂದಲೇ ಪಡೆಯಬೇಕು. ಆಗಲೇ ನಮಗೆ ಎಲ್ಲ ಸತ್ಯವು ಇದ್ದಂತೆ ಗೊತ್ತಾಗುತ್ತವೆ, ತಿಳಿಯುತ್ತವೆ. ಮತ್ತೆ ತಾಯಿ ಸೀತಾದೇವಿ ಭಗವಂತನ ಅಂತರಂಗ ಶಕ್ತಿ, ಲಕ್ಷ್ಮೀದೇವಿ. ಶ್ರೀರಾಮಚಂದ್ರನು ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಲು 14 ವರ್ಷಗಳು ಕಾಡಿಗೆ ಹೋಗಿ ವನವಾಸವನ್ನು ಮಾಡಲು ಸಿದ್ಧನಾಗುತ್ತಾನೆ. ಆಗ ಪತ್ನಿಯಾದ ಸೀತಾದೇವಿಯು ಹಾಗೂ ತಮ್ಮನಾದ ಲಕ್ಷ್ಮಣನು ಕೂಡ ರಾಮನ ಬಳಿ ಕಾಡಿಗೆ ಹೋಗಲು ಇಚ್ಛಿಸುತ್ತಾರೆ. ಶ್ರೀರಾಮಚಂದ್ರನ ಸೇವೆಯಲ್ಲಿ ತೊಡಗಲು ಬಯಸುತ್ತಾರೆ. ಆ ಸಮಯದಲ್ಲಿ ಭರತನು ಶತ್ರುಘ್ನನು ಅಯೋಧ್ಯ ನಗರದಲ್ಲಿ ಇರುವುದಿಲ್ಲ. ಇದ್ದಿದ್ದರೆ ರಾಮಾಯಣವೇ ನಡೆಯುತ್ತಿರಲಿಲ್ಲ. ಏಕೆಂದರೆ ಭರತನು ಶ್ರೀರಾಮಚಂದ್ರನನ್ನು ಕಾಡಿಗೆ ಹೋಗುವುದಕ್ಕೆ ಬಿಡುತ್ತಲೇ ಇರಲಿಲ್ಲ, ಹಾಗೂ ತನ್ನ ತಾಯಿ ಕೈಕೇಯಿಯನ್ನು ವರವನ್ನು ಕೇಳಲು ಬಿಡುತ್ತಿರಲಿಲ್ಲ. ನಂತರ ಇವರು 3 ಜನ ಸೀತಾ, ರಾಮ, ಲಕ್ಷ್ಮಣರು 14 ವರ್ಷಗಳು ವನದಲ್ಲಿ ವಾಸ ಮಾಡಲು ದಂಡಕಾರಣ್ಯಕ್ಕೆ ಹೋದರು. ಆದರೆ ಆ ಸಮಯದಲ್ಲಿ ರಾಜ್ಯವನ್ನು ಆಳುವುದು ಯಾರು? ತಾಯಿ ಕೈಕೇಯಿಯ ಪ್ರಕಾರ, ಅವಳು ಕೋರಿದ ವರದ ಪ್ರಕಾರ ಭರತನು ರಾಜನಾಗಬೇಕು. ಆದರೆ ಭರತನು ಶ್ರೀರಾಮಚಂದ್ರನ ಪರಮ ಭಕ್ತನು, ಸೇವಕನು, ದಾಸನು. ರಾಮನು ಕಾಡಿಗೆ ಹೋದ ಮಾತ್ರಕ್ಕೆ ಭರತನು ರಾಜ್ಯವನ್ನು ಸ್ವೀಕರಿಸುತ್ತಾನೆಯೇ? ಸಾಧ್ಯವೇ ಇಲ್ಲ. ಇದನ್ನು ಅರಿಯದ ತಾಯಿ ಕೈಕೇಯಿ ದಶರಥನ ಬಳಿ 2 ವರಗಳನ್ನು ಕೇಳಿದಳು. 1, ಶ್ರೀರಾಮನ 14 ವರ್ಷಗಳ ವನವಾಸ. ಮತ್ತೊಂದು, ಭರತನ ಪಟ್ಟಾಭಿಷೇಕ. ತುಂಬಾ ಕಷ್ಟದಿಂದ, ಪ್ರಾಣ ಸಂಕಟದಿಂದ ಒಪ್ಪಿದನು ದಶರಥನು. ದಶರಥ ರಾಜನ ಪರಿಸ್ಥಿತಿ ಹಾಗಿತ್ತು. 2 ವರಗಳನ್ನು ಕೊಡುತ್ತೇನೆ ಎಂದು ಕೈಕೇಯಿಗೆ ಕೊಟ್ಟ ಮಾತಿನಿಂದ ಬದ್ಧನಾಗಿದ್ದನು ದಶರಥನು. ರಾಮನು ವನವಾಸವನ್ನು ಸಹಜವಾಗಿ ಸ್ವೀಕರಿಸಿದನು, ತಂದೆಯ ಆಜ್ಞೆಯನ್ನು ಪಾಲಿಸಿದನು, ಕಾಡಿಗೆ ಹೋದನು. ಆದರೆ ದಶರಥನಿಗೆ ಇದನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ. ರಾಮ, ರಾಮ, ರಾಮ ಎಂದು ಸದಾ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಸ್ಮರಿಸುತ್ತಾ ಶ್ರೀರಾಮಚಂದ್ರನ ಪ್ರಜ್ಞೆಯಲ್ಲಿ ಮರಣಿಸಿದನು. ಆಹಾ, ಮರಣವು ಅಂದರೆ ಹೀಗಿರಬೇಕು. ಇಂತಹ ಒಂದು ದಿವ್ಯವಾದ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಮರಣಿಸುವುದೇ ಸಂಪೂರ್ಣತೆ, ಪರ್ಫೆಕ್ಷನ್. ಇಂತಹ ಒಂದು ದಿವ್ಯವಾದ ವಿದ್ಯಾಭ್ಯಾಸವನ್ನು, ಕೃಷ್ಣ ಪ್ರಜ್ಞೆಯನ್ನು ಶ್ರೀಲ ಪ್ರಭುಪಾದರು ನಮಗೆ ನೀಡುತ್ತಿದ್ದಾರೆ. ನಂತರ ಬಂದನು ರಾಜ್ಯಕ್ಕೆ ಭರತನು. ಅಯೋಧ್ಯ ನಗರಕ್ಕೆ ಶತ್ರುಘ್ನನೊಡನೆ ಬಂದನು. ತನ್ನ ತಾಯಿ ಕೈಕೇಯಿ ಮಾಡಿದ ಕೆಲಸವನ್ನು ತಿಳಿದನು. ಆದರೆ ಈಗ ರಾಜ್ಯವನ್ನು ಅವನು ಸ್ವೀಕರಿಸುವುದಿಲ್ಲ. ಅದರ ಪರವಾಗಿ ಶ್ರೀರಾಮಚಂದ್ರನ ಬಳಿ ಓಡುತ್ತಾನೆ. ತನಗೆ ಸೇರಿದ ಅಯೋಧ್ಯ ರಾಜ್ಯವನ್ನು ಮತ್ತೆ ಶ್ರೀರಾಮಚಂದ್ರನ ಚರಣ ಕಮಲಗಳಿಗೆ ಅರ್ಪಿಸುತ್ತಾನೆ. ಆದರೆ ಶ್ರೀರಾಮನು ಅಂಗೀಕರಿಸುವುದಿಲ್ಲ. ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಲೇಬೇಕು ಎಂದು ಭರತನು ನೀಡುವ ರಾಜ್ಯವನ್ನು ಸ್ವೀಕರಿಸುವುದಿಲ್ಲ, ರಾಜನಾಗಲು ಒಪ್ಪುವುದಿಲ್ಲ. ಆಗ ಪರಮ ಭಕ್ತನಾದ ಭರತನು ಶ್ರೀರಾಮಚಂದ್ರನ ಚರಣ ಕಮಲಗಳ ಪಾದುಕೆಗಳನ್ನು ಅಯೋಧ್ಯಾನಗರದ ಸಿಂಹಾಸನದ ಮೇಲಿಟ್ಟು ಶ್ರೀರಾಮಚಂದ್ರನ ಪಾದುಕೆಗಳ ಸೇವಕನಾಗಿ ರಾಜ್ಯವನ್ನು ಕಾಪಾಡುತ್ತಾನೆ, ಆಳುತ್ತಾನೆ. ನೋಡಿ, ಇದು ಆ ಭರತನ ಭಕ್ತಿ, ಶ್ರೀರಾಮಚಂದ್ರನ ಮೇಲಿದ್ದ ಭಕ್ತಿ. 14 ವರ್ಷಗಳು ಮುಗಿಯುವವರೆಗೂ ಆ ಭರತನು ರಾಜ್ಯವನ್ನು ಸ್ವೀಕರಿಸಲಿಲ್ಲ. ಇಂದಿನ ಕಾಲದಲ್ಲಿ ಪದವಿಗಳೆಂದರೆ ಸಾಕು, ಮರಣವನ್ನೇ ಸಂಚಿಸುತ್ತಾರೆ. ದೊಡ್ಡ ಪದವಿಗಳಿಗಾಗಿ ಮಾತ್ರವಲ್ಲ, ಚಿಕ್ಕ ಚಿಕ್ಕ ಪದವಿಗಳಿಗಾಗಿ ಮರಣದ ಯೋಜನೆಗಳನ್ನು ಮಾಡುತ್ತಾರೆ. ಆಸ್ತಿ ಅಂತಸ್ತುಗಳಿಗಾಗಿ ಮಾಡುತ್ತಾರೆ, ಸಾಯಿಸುತ್ತಾರೆ. ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಯಾರನ್ನೇ ಆಗಲಿ, ಪದವಿ, ಆಸ್ತಿ, ಐಶ್ವರ್ಯಗಳಿದ್ದರೆ ಸಾಕು, ಇವುಗಳಿಗಾಗಿ ಏನನ್ನಾದರೂ ಮಾಡುತ್ತಾರೆ ಈ ಭೌತಿಕ ಪ್ರಪಂಚದಲ್ಲಿ. ಬರೀ ಈ ಕಾಲದಲ್ಲೇ ಅಲ್ಲ, ವಾಸ್ತವವಾಗಿ ಈ ಕಲಿಯುಗದಲ್ಲೇ ಅಲ್ಲ, ಹಿಂದಿನ ಯುಗಗಳಲ್ಲಿ ಕೂಡ, ರಾಜರ ಕಾಲದಲ್ಲಿ ಕೂಡ ಇದನ್ನು ನಾವು ಚರಿತ್ರೆಯಲ್ಲಿ ನೋಡಬಹುದು. ದುರ್ಯೋಧನನು ರಾಜ್ಯಕ್ಕೋಸ್ಕರ ಧರ್ಮವನ್ನು ಆಚರಿಸುವ ಕುಂತಿಯ ಪುತ್ರರನ್ನು ಹಿಂಸಿಸಿದ. ವಿಧ ವಿಧವಾಗಿ ಕಷ್ಟಗಳನ್ನು ಕೊಟ್ಟ. ಚಿಕ್ಕಪ್ಪ ಮಕ್ಕಳು ಎಂದು ಕೂಡ ಕರುಣಿಸಲಿಲ್ಲ, ಅಣ್ಣ ತಮ್ಮಂದಿರು ಎಂದು ಕೂಡ ನೋಡಲಿಲ್ಲ. ತುಂಬಾ ಹಿಂಸಾಚಾರಗಳನ್ನು ನೀಡಿದನು ಪಾಂಡವರಿಗೆ. ಇದು ಅವನ ರಾಜನೀತಿ. ಆದರೆ ಇಲ್ಲಿ ಭರತನು ಶ್ರೀರಾಮನೇ ಸಿಂಹಾಸನದಲ್ಲಿ ಕುಳಿತುಕೋ ಎಂದು ಹೇಳಿದರು, ರಾಜ್ಯವನ್ನು ಆಳು ಎಂದು ಹೇಳಿದರು. ಭರತನು ಶ್ರೀರಾಮಚಂದ್ರನ ಚರಣ ಕಮಲಗಳ ಪಾದುಕೆಗಳನ್ನಿಟ್ಟು ತನ್ನ ಅಣ್ಣನ ಆಜ್ಞೆಯನ್ನು ಪಾಲಿಸಿದನು. ನೋಡಿ, ಇದು ನಿಜವಾದ ಭಕ್ತಿ. ಇದೇ ರೀತಿಯಲ್ಲಿ ಈ ಭಾಗವತೋತ್ತಮನಾದ ಭರತನ ರೀತಿಯಲ್ಲಿ ನಾವು ಕೂಡ ಒಡೆಯನಾಗಲು ಇಚ್ಛಿಸಬಾರದು. ಇಂದಿಗೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ನರಳುತ್ತಿದ್ದೇವೆ ಅಂದರೆ ಕಾರಣವು ನಾವು ಪ್ರಭುವಾಗಲು ಆಸೆಪಟ್ಟೆವು, ಒಡೆಯನಾಗಲು ಆಸೆಪಟ್ಟೆವು. ಇದೇ ತೊಂದರೆ. ನಮಗೆ ನಿಜವಾದ ಸುಖವು ದಾಸನಾದಾಗಲೇ ಸಿಗುತ್ತದೆ. ಏಕೆಂದರೆ ನಮ್ಮ ಒಂದು ಸ್ಥಾನ ಸೇವೆ ಮಾಡುವುದು, ಒಡೆಯನಾಗಿರುವುದಲ್ಲ, ಸೇವೆಗಳನ್ನು ಮಾಡುವುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ನಾಹಂ ವಿಪ್ರೋ ನ ಚ ನರಪತಿರ್ನಾಪಿ ವೈಶ್ಯೋ ನ ಶೂದ್ರೋ ನಾಹಂ ವರ್ಣಿ ನ ಚ ಗೃಹಪತಿರ್ನೋ ವನಸ್ಥೋ ಯತಿರ್ವ ಕಿಂತು ಪ್ರೋದ್ಯನ್ ನಿಖಿಲ ಪರಮಾನಂದ ಪೂರ್ಣಾಮೃತಾಬ್ಧೇರ್ ಗೋಪಿ ಭರ್ತು ಪದಕಮಲಯೋರ್ ದಾಸ ದಾಸಾನು ದಾಸಃ. ನಾನು ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಶೂದ್ರನೂ ಅಲ್ಲ, ಬ್ರಹ್ಮಚಾರಿಯಲ್ಲ, ಗೃಹಸ್ಥನಲ್ಲ, ವಾನಪ್ರಸ್ಥನೂ ಅಲ್ಲ, ಅಥವಾ ಸನ್ಯಾಸಿಯೂ ಅಲ್ಲ. ಮತ್ತೆ ಯಾರು? ಗೋಪಿ ಭರ್ತು ಪದಕಮಲಯೋರ್ ದಾಸ ದಾಸಾನು ದಾಸಃ. ಗೋಪಿ ಭರ್ತು, ಗೋಪಿ ಸ್ತ್ರೀಯರನ್ನು ಪೋಷಿಸುವವನು ಎಂದು ಅರ್ಥ. ಅಂದರೆ ಕೃಷ್ಣನು. ಆ ಕೃಷ್ಣನ ಪದಕಮಲಯೋರ್ ದಾಸ ದಾಸಾನು ದಾಸಃ, ಕೃಷ್ಣನ ಚರಣ ಕಮಲಗಳ ದಾಸರ 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 ದಾಸನು ನಾನು. ನೋಡಿ, ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ತಿಳಿಯುವ ರೀತಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮ ಪುರುಷರು. ನಮ್ಮಂತಹ ಬದ್ಧ ಜೀವಾತ್ಮರಿಗೆ ಭಕ್ತಿಯನ್ನು ಕೊಡಲು, ಭಕ್ತಿ ಮಾರ್ಗವನ್ನು ಹೇಳಿಕೊಡಲು, ಹರೇ ಕೃಷ್ಣ ಮಹಾಮಂತ್ರವನ್ನು ಹಂಚಲು, ಹೇಗೆ ಕೃಷ್ಣನಿಗೆ ಶರಣಾಗಬೇಕು ಎಂದು ಹೇಳಿಕೊಡಲು ಅತಿ ಕರುಣೆಯಿಂದ ಕೃಪೆಯಿಂದ ಅವತರಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕದಲ್ಲಿ ಹೇಳಿಕೊಡುತ್ತಿದ್ದಾರೆ ನಮಗೆ. ನಾವು ನಮ್ಮ ಉಪಾಧಿಗಳಿಂದ, ಅಂದರೆ ಡೆಸಿಗ್ನೇಷನ್ಸ್, ಅಂದರೆ ನಾನು ಅಮೇರಿಕನ್, ಇಂಡಿಯನ್, ವೈಶ್ಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ಸನ್ಯಾಸಿ, ಮನೆ ಯಜಮಾನ, ಗೃಹಸ್ಥ, ಒಡೆಯ, ಮಾಲೀಕ, ಈ ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದೇವೆ. ಈ ಉಪಾಧಿಗಳಿಂದ ನಾವು ದೂರವಾಗಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಿದ್ದಾರೆ. ನಮ್ಮನ್ನು ನಾವು ಈ ಭೌತಿಕ ಪ್ರಪಂಚದ ಉಪಾಧಿಗಳಿಂದ ಗುರುತಿಸಿಕೊಳ್ಳಬಾರದು. ಮತ್ತೆ ನಾವು ನಮ್ಮನ್ನು ಏನಾಗಿ ಗುರುತಿಸಿಕೊಳ್ಳಬೇಕು? ಗೋಪಿ ಭರ್ತು ಪದಕಮಲಯೋರ್ ದಾಸ ದಾಸಾನು ದಾಸ, ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಅಂಟಿಕೊಂಡಿರುವವರ ದಾಸರ 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 ದಾಸನು ನಾನು. ಈ ರೀತಿಯಲ್ಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಳಬೇಕು. ನಾನು ಮಾಲೀಕ, ಒಡೆಯ, ಕಂಟ್ರೋಲರ್ ಎಂಬುದಾಗಿ ಅಲ್ಲ. ಇವುಗಳೆಲ್ಲ ಭೌತಿಕ ಪ್ರಪಂಚದ ಉಪಾಧಿಗಳು. ಇಂತಹ ಉಪಾಧಿಗಳಿಂದ ನಾವು ಬಿಡುಗಡೆಯಾಗಬೇಕು. ನಾವು ಈ ಉಪಾಧಿಗಳಿಂದ ಬಿಡುಗಡೆಯಾಗಬೇಕೆಂದರೆ ನಾರದ ಮುನಿಗಳು ನೀಡಿರುವ ಉಪಾಯವನ್ನು ಆಚರಿಸಬೇಕು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಹೃಷಿಕೇನ ಹೃಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ. ಭಕ್ತಿ ಅಂದರೆ ನಮ್ಮ ಎಲ್ಲಾ ಇಂದ್ರಿಯಗಳಿಂದ ಇಂದ್ರಿಯಗಳ ಒಡೆಯನನ್ನು ಸೇವೆ ಮಾಡುವುದು. ಹೃಷಿಕೇನ ಹೃಷಿಕೇಶ ಸೇವನಂ, ಹೃಷಿಕ ಅಂದರೆ ಇಂದ್ರಿಯಗಳು, ಹೃಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ, ಮಾಸ್ಟರ್. ಎಲ್ಲಾ ಇಂದ್ರಿಯಗಳ ಒಡೆಯನು ಶ್ರೀಕೃಷ್ಣನು. ಆದ್ದರಿಂದಲೇ ಅವನನ್ನು ಹೃಷಿಕೇಶ ಎಂದು ಕರೆಯುತ್ತೇವೆ. ಹೃಷಿಕೇನ ಹೃಷಿಕೇಶ ಸೇವನಂ, ನಮ್ಮ ಇಂದ್ರಿಯಗಳಿಂದ ನಾವು ಶ್ರೀಕೃಷ್ಣನನ್ನು ಸೇವೆ ಮಾಡಿದಾಗ ಎರಡು ಪರಿಣಾಮಗಳು ಉಂಟಾಗುತ್ತವೆ. ಟೂ ಎಫೆಕ್ಟ್ಸ್. ಒಂದು, ಸರ್ವೋಪಾಧಿ ವಿನಿರ್ಮುಕ್ತಂ, ಎಲ್ಲ ಉಪಾಧಿಗಳಿಂದ, ಡೆಸಿಗ್ನೇಷನ್ಸ್ಗಳಿಂದ ವಿಮುಕ್ತರಾಗುತ್ತೇವೆ. ನಂತರ ಎರಡನೆಯ ಎಫೆಕ್ಟ್, ಪರಿಣಾಮ, ತತ್ಪರತ್ವೇನ ನಿರ್ಮಲಂ. ನಮ್ಮ ಇಂದ್ರಿಯಗಳನ್ನು ಇಂದ್ರಿಯಗಳ ಒಡೆಯನ ಸೇವೆಯಲ್ಲಿ ತೊಡಗಿಸಿದಾಗ ನಮ್ಮ ಇಂದ್ರಿಯಗಳು ಪರಿಶುದ್ಧವಾಗುತ್ತವೆ. ಇದು ಎರಡನೆಯ ಎಫೆಕ್ಟ್, ಪರಿಣಾಮ. ಆದ್ದರಿಂದ ನಾವು ಕೂಡ ಆ ಭರತನ ಹಾಗೆಯೇ ಆ ಭಗವಂತನ ಪಾದ ಕಮಲಗಳ ಸೇವೆಯಲ್ಲಿ ತೊಡಗಬೇಕು. ಶ್ರೀರಾಮಚಂದ್ರನ ಪಾದುಕೆಗಳೇ ನಮಗೆ ರಾಜನೆಂದು ಭಾವಿಸಿ ನಮ್ಮ ಮನಸ್ಸಿನ ಸಿಂಹಾಸನದಲ್ಲಿಡಬೇಕು. ಹರೇ ಕೃಷ್ಣ.